శ్రీగురుభ్యో నమః. హరిః ఓం. హయగ్రీవం చిదానంద విగ్రహం సదనుగ్రహం దశగ్రీవక్షిదం శాపాన్ మణిగ్రీవ విమోచనం స్వనామస్మరణ గ్రహణాదేవ నిదస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానదశార్ణసే ఉత్తుంగవాక్తరంగాయ మధ్వదుగ్ధార్థయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్భూతకష్టం భయముఖ పదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. ఆపాదమౌళిపర్యంతం గురూణామాకృతిం స్మరేత్ తేన విఘ్నా ప్రణశ్యంతి సిద్ధింద్రియ మనోరథాః. శ్రీ గురుభ్యో నమః. హరిః ఓం. ఓం నమః పరస్మై గురుణాయ భూయసే పురుద్ధవస్థా నిరోధరీరయా గ్రహీతశక్తికృతయాయ దేహినాం అంతర్ధ్రవాయానుపలభ్యవర్త్మనే. శ్రీ గురుభ్యో నమః. హరిః ఓం. ಬ್ರಹ್ಮೋಪದೇಶ ಪ್ರಕರಣ ಪೂರ್ಣಗೊಳಿಸಿ ಭಗವಂತ ಬ್ರಹ್ಮ ಸಕಲ ಗುಣಪೂರ್ಣನಾಗದ ನಮ್ಮ ಹೃದಯದಲ್ಲೇ ಇರತಕ್ಕಂಥ ಆ ಭಗವಂತನ ಪರಿಚಯವನ್ನು ಮಾಡಿಕೊಟ್ಟ ಮೇಲೆ ಸನ್ಮಾರ್ಗದಲ್ಲಿ ಬರತಕ್ಕಂಥವನಿಗೆ ಉಪದೇಶವನ್ನು ಮುಂದೆ ಕೊಡ್ತಾ ಇದ್ದಾರೆ. ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ. ಪ್ರವೃತ್ತ ಕರ್ಮವನ್ನು ತ್ಯಾಗ ಮಾಡಬೇಕು, ನಿವೃತ್ತ ಕರ್ಮಾನುಷ್ಠಾನ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪೀಠಿಕೆಯನ್ನು ಕೊಡ್ತಾ ಇದ್ದಾರೆ. ಏವಂ ಕಿಂಚಿತ್ ವ್ಯಕ್ತ ವೈರಾಗ್ಯೈಹಿ, ಗುರುಗಳಿಂದ ಗುರುಗಳ ಸೇವಾ ಚೂರು ಮಾಡತ, ಚೂರು ಚೂರು ಜ್ಞಾನ ಪಡೆಯುತ್ತ, ಅದರಿಂದ ವೈರಾಗ್ಯ ಚೂರೇ ಬಂದಿದೆ, ಹೆಚ್ಚು ಬರಲಿಲ್ಲ, ಚೂರು ವೈರಾಗ್ಯ ಬಂದಿದೆ. ಕಿಂಚಿತ್ ವ್ಯಕ್ತ ವೈರಾಗ್ಯೈಹಿ, ಆ ವೈರಾಗ್ಯದಿಂದ ಏನಾಗಿದೆ, ಈ ವೈರಾಗ್ಯದಿಂದ ಭಗವಂತನ ಸೇವಾ ಮಾಡುತ್ತಾ ಆತನಲ್ಲಿ ಹಂಬಲ ಚೂರು ಚೂರು ಹುಟ್ಟಿದಾಗ ದೈವಾಲ್ಲಬ್ಧ ಮಹತ್ಸಮಾಗಮೈಹಿ, ಭಗವಂತನ ಕೃಪೆಯಿಂದ ಸಜ್ಜನರ ಸಮಾಗಮ ಆಗುತ್ತೆ. ಸಜ್ಜನರ ಸಮಾಗಮ ಅಂದುಕೊಳ್ಳದೆ ಆಗಲ್ಲ, ನಾವು ಅಂದುಕೊಳ್ತೇವೆ, ಅಂದುಕೊಳ್ಳದೆ ದೊಡ್ಡವರು ಬಂದಿದ್ರು ಅವರ ಸಮಾಗಮ ಆಯಿತು ಮಹಾನುಭಾವರು ಅಂತ ಇಲ್ಲ, ಭಗವಂತನೇ ಅದನ್ನೆಲ್ಲ ವ್ಯವಸ್ಥೆ ಮಾಡುತ್ತಾನಂತೆ. ಇವರು ಇಂತಿಂಥವರಿಗೆ ಇಂತಿಂಥವರ ಸಂಘ ಆಗಬೇಕು ಅಂತ ಮೊದಲೇ ನಿರ್ಣಯ ಆಗಿರುತ್ತೆ. ದೈವಾಲ್ಲಬ್ಧ ಮಹತ್ ಸಮಾಗಮೈಹಿ, ಇನ್ನ ಆ ದೊಡ್ಡವರಿಗೂ ಬಹಳ ಜನಕ್ಕೂ ದೊಡ್ಡವರ ಸಂಘ ಸಿಗುತ್ತೆ, ದೂರದಿಂದ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕೆ ಅಂದರೆ ಯಾರೇ ಮಹಾನುಭಾವರಿರಲಿ, ದೇವತೆಗಳೇ ಇರಲಿ, ಭೂಮಿಗೆ ಬಂದ ಮೇಲೆ ಮಾನುಷ ಅನ್ನದ ಪ್ರಭಾವದಿಂದ, ಈ ಭೂಮಿಯ ಮೇಲೆ ಅನ್ನದ ಪ್ರಭಾವದಿಂದ ಅವರವರ ಕರ್ಮಾನುಸಾರವು ಎಷ್ಟೇ ಗುಣಗಳಿದ್ದರೂ ದೋಷಗಳಂತೂ ಇದ್ದೇ ಇರುತ್ತೆ. ಎಂಥ ಸಾಧಕರಾದವರು ಬಂದವರು ಕೂಡ ಚೂರು ಚೂರು ದೋಷಗಳು ಅಲ್ಲಲ್ಲಿ ಅಲ್ಲಲ್ಲಿ ಇದ್ದೇ ಇರುತ್ತೆ. ಈ ಶಿಷ್ಯನಾಗಿ ದೊಡ್ಡವರ ಸಂಘ ಸಿಕ್ಕವರಿಗೆ ಆ ದೊಡ್ಡವರಲ್ಲಿ ಕಾಣಿಸುವಂತಹ ಚೂರು ಚೂರು ದೋಷಗಳೇನಿವೆ ಅದನ್ನ ಬದಿಗೊತ್ತಿ ಮಹಾನುಭಾವರು ಇವರ ವಿಶೇಷವಾದ ಸೇವಾ ಮಾಡಿದರೆ ನಮಗೆ ಅನುಗ್ರಹ ಆಗುತ್ತೆ ಎಂಬ ಭಾವನೆ ಅವರಲ್ಲಿ ಹುಟ್ಟಿ ಅವರ ಸೇವಾ ಮಾಡಬೇಕು. ಅಂದರೆ ಶಿಷ್ಯರಿಗೆ ಶಿಷ್ಯರ ಲಕ್ಷಣ ಏನು ಅಂದರೆ ಗುರುಗಳಲ್ಲಿ ಏನಾದರೂ ಕದಾಚಿತ್ ದೋಷಗಳು, ಏನು ದೋಷಗಳು, ಕೆಲವರಲ್ಲಿ ಸಿಟ್ಟು ಜಾಸ್ತಿ ಇರಬಹುದು, ಕೆಲವರಿಗೆ ಸಿಟ್ಟು ಥಟ್ಟನೆ ಬರ್ತಾ ಇರುತ್ತೆ, ಅಯ್ಯೋ ಇರುತ್ತೆ ಹೋಗಬಾರದು ಅಂತಲ್ಲ, ಕೆಲವರು ನೋಡಿ ಆ ಸ್ವಾಮಿಗಳ ಸಿಟ್ಟು, ಈ ಆಚಾರಿಗೆ ಬಹಳ ಸಿಟ್ಟು ಅಂತ ದೂರ ಹೋಗ್ತಾ ಇರ್ತಾರೆ. ಅಂಥವರನ್ನೇ ಅಂಟಿಕೊಂಡು ಸೇವಾ ಮಾಡುವರು ಇರ್ತಾರೆ, ಹೌದಾ? ಅಂಥವರನ್ನೇ ಅಂಟಿಕೊಂಡು ಎಡಬಿಡದೆ ಸೇವಾ ಮಾಡುವರು ಇರ್ತಾರೆ. ಅವರನ್ನು ನೋಡಿದಾಗ ಆಹಾ ಭಗವಂತ ಅವರಲ್ಲಿರುವ ಏನು ಕಿಂಚಿತ್ ಚಿಕ್ಕ ಚಿಕ್ಕ ಈ ಅನ್ನಕ್ಕೆ ಸಂಬಂಧಪಟ್ಟ ದೋಷಗಳೇನಿವೆ ಅದರನ್ನ ಬದಿಗೊತ್ತಿ ಇವರು ನಮ್ಮ ಗುರುಗಳು ಅಂತ ಸೇವಾ ಮಾಡುವ ಭಾಗ್ಯ ಆ ಶಿಷ್ಯರಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗೆ ಗುರುಗಳ ಲಕ್ಷಣ ಏನು ಅಂದರೆ ಶಿಷ್ಯರಲ್ಲಿರುವ ದೋಷಗಳನ್ನ ಮೊದಲು ಗುರುತು ಹಿಡಿತಾರಂತವರು. ಶಿಷ್ಯರಲ್ಲಿರುವ ದೋಷಗಳನ್ನು ಗುರುತು ಹಿಡಿದು ಆ ದೋಷಗಳು ಎಷ್ಟೇ ಇದ್ರೂ ಕ್ಷಮಿಸಿ ಅವರನ್ನ ಎಡಬಿಡದೆ ಹತ್ತಿರ ಇಟ್ಟುಕೊಳ್ಳುವವರೇ ಗುರುಗಳು ಅಂತ ಕರೀತಾರೆ. ಸಾಮಾನ್ಯ ನಾವು ಹಾಗಲ್ಲ, ಏನಾದರೂ ಒಳ್ಳೆ ಗುಣ ಇತ್ತ ನಮಗೆ ತಕ್ಕಂಥದ್ದು ಹತ್ತಿರ ಹೋಗ್ತೀವಿ, ಬೇಡದ್ದು ಕಾಣಿಸ್ತಾ ಬಹಳ ದೂರ ಹೋಗ್ಬಿಡ್ತೀವಿ ವ್ಯಕ್ತಿಗಳಿಗೆ. ಆದರೆ ಗುರು ಲಕ್ಷಣ ಎಂಥದ್ದು ಅಂದರೆ ಗುರುಗಳಿಂದಧಿಕ ಇನ್ನಾರು ಆಗ್ತರು ನಿನಗೆ ಅಂತ ಹೇಳ್ತಾರೆ. ಆದ್ದರಿಂದ ಗುರುಗಳು ನಮ್ಮ ಒಳಗಿರತಕ್ಕಂಥ ಸಕಲ ದೋಷಗಳನ್ನು ನೋಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದೋಷಗಳನ್ನು ಕಳೆಯುವ ಜವಾಬ್ದಾರಿ ನನಗೆ ಕೊಟ್ಟಿದ್ದೀಯ ಹರಿಯೇ, ಇವನ ದೋಷಗಳನ್ನು ಕಳಿ ಅಂತ ಭಗವಂತನಲ್ಲಿ ಸತತ ಪ್ರಾರ್ಥನೆ ಮಾಡುವವರೇ ಗುರುಗಳು. ಅಂಥವರು ನಮಗೆ ಸಿಗ್ತಾರೆ, ನಮಗೂ ಭಗವಂತ ರಕ್ಷಣೆ ಕೊಡತಾನಂತೆ. ಆ ದೊಡ್ಡವರ ಸೇವಾ ಮಾಡುವ ಕಾಲಕ್ಕೆ ಅವರಲ್ಲಿ ಏನಾದರೂ ಅವರ ಕರ್ಮಾನುಸಾರ ದೋಷಗಳು ಏನಾದರೂ ಕಂಡು ಬಂದರೂ ಅದು ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಹೇಗೆ ತಂದೆ ತಾಯಿಗಳಿಗೆ ಮಕ್ಕಳ ದೋಷ ದೋಷವೇ ಕಾಣಿಸಲ್ಲ, ಎಷ್ಟು ದೋಷವಿದ್ರೂ ಇರಲಿ ಬಿಡು ಅಂತ ಪಕ್ಕದಲ್ಲೇ ಅವರನ್ನ ಸಂತೋಷವಾಗಿ ನೋಡಿಕೊಳ್ಳುತ್ತಾರೋ ಹಾಗೆ ಗುರು ಶಿಷ್ಯರ ಬಾಂಧವ್ಯ ಆಗಿರುತ್ತೆ. ದೈವಾಲ್ಲಬ್ಧನ ಮಹತ್ ಸಮಾಗಮೈ ತತ್ಪಾದ ರಜೋಭಿಷೇಕ ಸಮಾಸಾದಿತ ತದೀಯ ಅನುಗ್ರಹ ಲವೈಹಿ. ದೊಡ್ಡವರ ಸೇವಾ ಶುರು ಆಗುತ್ತಂತೆ, ಅವರ ಸೇವಾ ಶುರು ಆದ ಮೇಲೆ ಅವರ ಪಾದ ಧೂಳಿಯನ್ನ ಶಿರಸ್ಸಲ್ಲಿ ಧಾರಣೆ ಮಾಡಿಕೊಳ್ಳಲು ಶುರು ಮಾಡುತ್ತಾರೆ. ಯಾಕೆಂದ್ರೆ ಗುರುಗಳ ಸಂಪರ್ಕ ಆಗಲಿಕ್ಕೆ ಶುರು ಆದ ಕೂಡಲೇ ಅವರಲ್ಲಿರುವ ಒಳ್ಳೆ ಒಳ್ಳೆ ಗುಣಗಳ ಪರಿಚಯ, ಅವರ ದೊಡ್ಡಸ್ತಿಗೆಯ ಪರಿಚಯ ಆಗ್ತಾ ಆಗ್ತಾ ಬರುತ್ತೆ ಶಿಷ್ಯನಿಗೆ. ಅವಾಗ ಅವರ ಪಾದ ಧೂಳಿಯನ್ನ ಶಿರಸ್ಸಲ್ಲಿ ಧಾರಣೆ ಮಾಡಲಿಕ್ಕೆ ಆತುರದಿಂದ ಮುಂದಾಗ್ತಾನೆ. ಅದರಿಂದ ಏನಾಗುತ್ತೆ, ಅವರಲ್ಲಿ ದೋಷಗಳು ಪರಿಹಾರ ಆಗ್ತಾ ಹೋಗುತ್ತೆ, ಗುರುಗಳ ಅನುಗ್ರಹ ಬರುತ್ತೆ. ಅದರಲ್ಲೂ ಹೇಳುತ್ತಾರೆ ಸಮಾಸಾದಿತ ತದೀಯ ಅನುಗ್ರಹ ಲವೈಹಿ, ಗುರುಗಳ ಚೂರು ಕರುಣೆ ಅವರ ಮೇಲೆ ಬೀರುತ್ತೆ. ಅಂತಹ ಕಾಲಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ಮೊದಲಿಂದಲೂ ನಮ್ಮಲ್ಲಿ ಚೂರು ನಾಲಿಗೆ ಚುರುಕ ಆಗಿರುತ್ತೆ, ದೇವರ ಸ್ತೋತ್ರ ಮಾಡೋದರಲ್ಲ ಇನ್ನೊಬ್ಬರನ್ನ ಟೀಕೆ ಮಾಡೋದರಲ್ಲಿ ನಮ್ಮ ನಾಲಿಗೆ ಬಹಳ ಚುರುಕಾಗಿರುತ್ತೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿದು ನಾಲಿಗೆ ಅಂತ, ಅವರು ಹಾಗೆ ಇವರು ಹಾಗೆ ಅಂತ ಎಲ್ಲರನ್ನ ಅನ್ನೋದರಲ್ಲೇ ನಾಲಿಗೆ ಬಹಳ ಶಾರ್ಪ್ ಆಗಿರುತ್ತೆ. ಅದನ್ನ ಹೇಳುತ್ತಾರೆ ಮಹನ್ ನಿಂದಾದಿತ ನಿವೃತ್ತೈಹಿ, ಗುರುಗಳ ಅನುಗ್ರಹ ಆದಕೂಡ ಏನಾಗುತ್ತೆ, ಬೇಡಪ್ಪ ನಂದೇ ನಂಗೆ ಸಾಕಾಗಿದೆ, ಇನ್ನೊಬ್ಬರು ನಾನೇ ಆಗ್ಬೇಕು, ಯಾರು ಹೇಗಿದ್ರೆ ನನಗೆ, ಅವರಲ್ಲಿ ಗುಣ ಮಾತ್ರ ಗ್ರಹಣ ಮಾಡುತ್ತೇನೆ, ಬ್ರಾಹ್ಮಣರಲ್ಲಿ ದೋಷವನ್ನು ನೋಡಿ ಅವರನ್ನು ನಿಂದಾ ಮಾಡುವ ಪ್ರಸಕ್ತಿಗೆ ಹೋಗಲ್ಲ ಅಂತ ನಿಶ್ಚಯವಾಗಿ ಬಿಡುತ್ತೆ. ಹಾಗೆ ಇರ್ತಾರೆ. ಇನ್ನ ಕಿಂಚಿದೇವ ಜಿತೇಂದ್ರಿಯ, ಈ ಶಬ್ದಗಳು ಬಹಳ ಚೆನ್ನಾಗಿರುತ್ತೆ, ಇವರು ಪೀಠಿಕಾ ಬಹಳ ಚೆನ್ನಾಗಿ ಹೇಳುತ್ತಾರೆ. ಇನ್ನ ಇವರಿಗೆ ಪೂರ್ಣ ಸಾಧನಾ ಮಾರ್ಗದಲ್ಲಿ ತರ್ಬೀದಾಗ್ಲಿಲ್ಲ, ಇಂದ್ರಿಯ ಜಯ ಪೂರ್ಣ ಬರಲಿಲ್ಲ, ಕಿಂಚಿದೇವ ಚೂರೇ ಇಂದ್ರಿಯ ನಿಗ್ರಹ, ಕಿಂಚಿದೇವ ಜಿತೇಂದ್ರಿಯೈಹಿ ಮುಮುಕ್ಷುಭಿಹಿ ಬ್ರಹ್ಮ ಜಿಜ್ಞಾಸ್ಯಂ, ಇಂಥ ಮೋಕ್ಷೇಚ್ಛುಗಳಾದವರಿಂದ ಭಗವಂತನ ಕುರಿತು ಚಿಂತನ ಚೆನ್ನಾಗಿ ನಡೆಯಬೇಕು ಅಂತ ಹೇಳಿದರು. ಇವಾಗ ಹೇಳ್ತಾ ಇದ್ದಾರೆ ಆ ಭಗವಂತನ ಕುರಿತು ಚಿಂತನೆ ಮಾಡತಕ್ಕಂಥವರಿಗೆ ಗುರುಗಳ ಅನುಗ್ರಹ ಆಯಿತು. ಆದ್ದರಿಂದ ಇದಾನಿ ಗುರುಪ್ರಸಾದಾತ್ ಆಗತ ಬ್ರಹ್ಮೋಪದೇಶೈಹಿ, ಭಗವಂತನ ಉಪದೇಶ ಬರ್ತಾ ಇದೆ. ಭಗವಂತನ ಕುರಿತು ಚೆನ್ನಾಗಿ ಬ್ರಹ್ಮ ಉಪದೇಶ ಬಂದ ಕೂಡಲೇ ನ ಇತರ ಸುಖಾಯ ಪ್ರಯತಿತವ್ಯಂ ಕಿಂತು ಗುರುದಿತ ಪ್ರಕಾರೇಣ ಹರೇರುಪಾಸನಾರ್ಥಮೇವ ಇತಿ ವಕ್ತುಂ, ಇಲ್ಲಿ ಹೇಳ್ತಾ ಇದ್ದಾರೆ.
ಇನ್ನ ಬೇರೆ ಸುಖಕ್ಕಾಗಿ ಪ್ರಯತ್ನ ಪಡಬೇಡಿ. ಕೇವಲ ಗುರುಗಳು ಹೇಳಿದ ಪ್ರಕಾರ ಶ್ರೀಹರಿಯ ಪದಾರವಿಂದ ಚಿಂತನೆಯಲ್ಲೇ ನಾವು ಹೋಗಬೇಕು, ಬೇರೆ ಕಡೆ ಹೋಗಬಾರದು ಎಂಬುದಕ್ಕೆ ವಿಶೇಷವಾಗಿ ತಾವು ಈ ಪ್ರಕರಣವನ್ನು ತಿಳಿಸಿಕೊಡತಾ ಇದ್ದಾರೆ. ಪ್ರವೃತ್ತ ಕರ್ಮ ತ್ಯಾಗ ಅಂತ ಅಲ್ಲಿ ಹೇಳ್ತಾರೆ. ಪ್ರವೃತ್ತ ಕರ್ಮ ಅಂದ್ರೇನು, ಪ್ರವೃತ್ತ ಕರ್ಮದ ತ್ಯಾಗ ಅಂದರೇನು? ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರವೃತ್ತ ಕರ್ಮ ಅಂದರೆ ಅದು ಬೇಕು ಇದು ಬೇಕು ಅಂತ ಬಯಸಿ, ನಾನಾ ಫಲಗಳನ್ನು ಬಯಸಿ ಭಗವಂತನ ಚಿಂತನ ಭಗವಂತನ ಸೇವಾ ಮಾಡುವುದೇ ಪ್ರವೃತ್ತ ಕರ್ಮ. ಆವಾಗ ನಮಗನ್ಸುತ್ತೆ ನಾವು ಮಾಡೋದೆಲ್ಲ ಅದೇ ಅಲ್ವಾ, ಬೆಳಿಗ್ಗೆದ್ದ ಕೂಡಲೇ ಸಂಕಲ್ಪ ಮಾಡುವ ಕೂಡಲೇ ಶುರು ಆಗುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷಾದಿ ಚತುರವಿಧ ಪರಪುರುಷಾರ್ಥ ಸಿದ್ಧಾರ್ಥಂ, ನಿನ್ನ ಧನ ಕನಕ ವಸ್ತು ವಾಹನಾದಿ ಪಟ್ಟಿ, ಧನ ಕನಕ ವಸ್ತು ವಾಹನಾದಿ ಸಕಲ ವಾಂಛಿತಾರ್ಥ ಸಿದ್ಧಾರ್ಥಂ, ಇದೆಲ್ಲ ಕಾಮನ್. ಅದೆಲ್ಲ ಆದ್ಮೇಲೆ ಮತ್ತೆ ಆಚಾರ ರಹಸ್ಯವಾಗಿ ಬರ್ತಾರೆ ಯಾರು ಯಜಮಾನ್ ಮತ್ತೆ ಇನ್ನೇನಾದ್ರೂ ಇದೆಯಾ ಅಂತ, ಅವರಿನ್ನ ಇಲ್ಲ ಪ್ರಮೋಷನ್ ಸಿದ್ಧಾರ್ಥಂ ಅದು ಇದು ಎಲ್ಲ ಶುರು ಆಗುತ್ತೆ. ಇವೆಲ್ಲ ಆಗಿ ಸಂಕಲ್ಪ ಬೇಡ ಅಂತ ಯಾಕ್ರಿ ಇವೆಲ್ಲ ಸುಮ್ಮನೆ? ನಾವೆಲ್ಲ ಚೆನ್ನಾಗಿ ಇಂಟ್ರೆಸ್ಟ್ ಇಂದ ಮಾಡ್ತೀವಪ್ಪ ನೋಡಿ, ಏನಾದರೂ ಬೇಡಿ ರಾಯರ ಹತ್ರ ಸೇವಾ ಮಾಡುವವರು, ಏನೂ ಬೇಡದೆ ರಾಯರ ಸೇವಾ ಮಾಡುವವರಿಗೆ ಬಹಳ ವ್ಯತ್ಯಾಸ ಇರುತ್ತೆ. ಏನೂ ಬೇಡದೆ ಬರುವವರು ಸುಮ್ಮನೆ ಬರ್ತಾರೆ, ನಮಸ್ಕಾರ ಮಾಡುತ್ತಾರೆ, ಬಾಗಿಲು ಹಾಕಿದ್ರೆ ಹೊರಗಿಂದ ಒಂದು ನಮಸ್ಕಾರ ಮಾಡಿ ಹೋಗ್ಬಿಡುತ್ತಾರೆ. ಏನೋ ಬೇಡಿ ಸೇವಾ ಮಾಡುತ್ತಾ ಇರ್ತಾರಲ್ಲ, ಆಫೀಸಿಂದ ಬರ್ತಾರೆ, ರಾಯರ ಗುಡಿ ಮುಚ್ಚಿರುತ್ತೆ, ಕಾಂಪೌಂಡಿಗೆ ಹಾಕ್ತಾ ಇರ್ತಾರೆ. ಯಾಕೆ? ಫಲ ಬರಬೇಕು ಅಂತ. ಹಾಗಾದ್ರೆ ಭಗವಂತನ ಸೇವಾ ಮಾಡೋದು ಫಲ ಬಯಸಿ ಮಾಡಿದಾಗ ಚೆನ್ನಾಗೇ ಆಗ್ತಾ ಇದೆ, ಏನೂ ಫಲ ಬಯಸದಿದ್ದರೆ ನಿಸ್ಸಾರವಾಗಿ ಹೋಗ್ತಾ ಇದೆ. ಆದ ಕಾರಣ ಫಲ ಬಯಸಿ ಮಾಡೋದು ಚೆನ್ನಾಗಿರುತ್ತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಮೂಲ ಕುಠಾರವನ್ನೇ ಕೊಡ್ತಾ ಇದ್ದಾರೆ. ಅಲ್ಲಯ್ಯ, ಯಾರನ್ನ ಏನು ಬೇಡಬೇಕು ಅಂತ ಹೊರಟಿದ್ದೀರಾ? ಏನು ಬೇಡಬೇಕು, ಏನಿದೆ, ಪರಿಚಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅವಾಗ ನಾವು ಹೇಳೋದು ಒಂದೇ ಒಂದು, ನನಗೆ ಬೇಕಾಗಿದ್ದು ಸುಖ, ಸುಖ ಕೊಡುವ ಪದಾರ್ಥ, ಸುಖ ಕೊಡುವ ವ್ಯವಸ್ಥೆ, ಸುಖವನ್ನ ಕೊಡುವ ವ್ಯವಸ್ಥೆ, ದುಡ್ಡು ದುಗ್ಗಾಣಿ ಅದು ಇದು ಎಲ್ಲ ಬೇಕು, ಪದಾರ್ಥಗಳು ಬೇಕು, ಅದಕ್ಕಾಗಿ ನನ್ನ ಜೀವನದ ಪ್ರಯತ್ನ, ಅದಕ್ಕಾಗಿ ನಾನು ರಾಯರ ಹತ್ರ ಗುರುಗಳ ಹತ್ರ ಸೇವಾ ಮಾಡಲಿಕ್ಕೆ ಬರ್ತಾ ಇದ್ದೇನೆ ಅಂತ ನಾವು ಹೇಳಿದರೆ ಅವಾಗ ಹೇಳುತ್ತಾರೆ ಭಗವಂತ, ನೀನು ಕೇಳಿದ್ರೇನೆ ಕೊಡ್ತಾನೆ, ಕೇಳದಿದ್ರೆ ಕೊಡಲ್ಲ ಅಂತ ಯಾರಾದರೂ ಹೇಳಿದ್ರ? ಅಯ್ಯೋ ಹೇಳಿದ್ರಲ್ಲ, ದಾಸರು ಹೇಳುತ್ತಾರೆ, ಬೇಡಿದರೆ ಕೊಡುತ್ತಿಪ್ಪ ನರರಿಗೆ, ಬೇಡದಲೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿ ಬಡಲಿದರೊಮ್ಮೆ ಕೊಡದಿಹ ದೈತ್ಯರಿಗೆ. ಆದ್ದರಿಂದ ಎಲ್ಲ ನಾವು ಕೇಳಲೇಬೇಕು ಅಂತ ನಮಗೆ ರೈಟ್ ಕೊಟ್ಟಿದ್ದಾರಲ್ಲ. ಅಯ್ಯೋ ರಾಮ, ಅದು ನಿಮಗೆ ಅದಕ್ಕಲ್ಲ ಕೊಟ್ಟಿದ್ದು ಅಂತ ಹೇಳಿ, ಬೇಡಿದರೆ ಕೊಡುತ್ತಿಪ್ಪ ನರರಿಗೆ ಅಂತ ಹೇಳಿದ ದಾಸರಾಯರೇ ಏನು ಬೇಡಬೇಕು ಎಂಬುದಕ್ಕೆ ಇನ್ನೊಂದು ಪದ್ಯದಲ್ಲಿ ಹೇಳುತ್ತಾರೆ, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಭಕ್ತಿಯ ಬೇಡು ಕೊಂಡಾಡು ಅಂತ. ನಾವು ಬೇಡಬೇಕಾದ್ದು ಭಕ್ತಿ ಮಾತ್ರ, ಆ ಭಕ್ತಿ ಬೇಡಿದರೆ ಕೊಡುತ್ತಿಪ್ಪ ನರರಿಗೆ, ಬೇಡದರೆ ಕೊಡುತ್ತಿಪ್ಪ ಸುರರಿಗೆ ಭಕ್ತಿಯನ್ನ, ದೈತ್ಯರಿಗೆ ಬೇಡಿ ಬಳಲಿದರೂ ಕೊಡದಿಹ ಅಂತ ದಾಸರಾಯರ ಮಾತು ಹೊರಟರೆ ಅದನ್ನು ನಾವು ಅಪಾರ್ಥ ಮಾಡಿಕೊಂಡು ನಮಗೆ ಬೇಕಾದ ಟಿವಿ ಫ್ರಿಡ್ಜು ಎಲ್ಲ ದೇವರನ್ನ ಕೇಳಬಹುದು ಅಂತ ಅದನ್ನ ಸ್ಟ್ಯಾಂಪ್ ಹಾಕೊಂಡು ಅದನ್ನ ಹೊರಡ್ತಾ ಇದ್ದೇವೆ. ಮೂಲಕ್ಕೆ ಬರ್ತಾರೆ, ಮತ್ತು ಭಗವಂತನನ್ನ ಯಾಕೆ ಕೇಳಬಾರದು? ಇವೆಲ್ಲ ಸುಮ್ಮನೆ ಕೇಳಬಾರದು ಕೇಳಬಾರದು ಅಂತ ಯಾರು ಕೊಡ್ತಾರೆ ನಮಗೆ? ದೇವರನ್ನ ತಾನೇ ಕೇಳಬೇಕು ನಾವು ಅಂದ್ರೆ ಅವಾಗ ಹೇಳ್ತಾರೆ. ಯಾವಾಗ ಕೇಳಬೇಕು ಅಂದರೆ ಎಲ್ಲಿಂದ ನಮಗೆ ಬರಬೇಕಾಗಿದ್ದೆಲ್ಲ ಕೇಳಿದರೇನೆ ಕೊಡ್ತಾರೋ ಅಂತಹ ಕಾಲಕ್ಕೆ ಕೇಳಿ ಕೇಳಿ ತಗೋಬೇಕು. ಆದರೆ ಕೇಳದೇನೆ ಎಲ್ಲ ಕೊಡುವಂಥವರಿದ್ದಾಗ ಮತ್ತು ಕೇಳೋದರಲ್ಲಿ ಏನಾದರೂ ಬುದ್ಧಿ ಕೆಲಸ ಮಾಡುತ್ತಾ ಹೇಳ್ತಾರೆ ತಂದೆ ತಾಯಿ ನಾವು ಕೇಳದೇನೆ ಎಲ್ಲಾ ಕೊಡತಾ ಇದ್ದಾರೆ ಎಲ್ಲಾ ಮಾಡುತ್ತಾ ಇದ್ದಾರೆ ಅಂತ ಕಾಲಕ್ಕೆ ಮತ್ತ ಕೇಳಲಿಕ್ಕೆ ಹೋದರೆ ಯಾವುದನ್ನ ಡ್ರೆಸ್ ಮೊದಲೇ ತಂದಿದ್ದಾರೆ ಕೊಡ್ತಾ ಇದ್ದಾರೆ ಇನ್ಸ ಡ್ರೆಸ್ ಕೊಡ್ತೀರಾ ಕೊಟ್ಟಿದ್ದೀವಲ್ಲ ಮಹಾರಾಯ ಬಡಿಸ್ಲಿಕ್ಕೆ ಹೋದಾಗ ಚೂರ ಅನ್ನ ಹಾಕ್ತೀರಾ ಅಂದಂತೆ ಹೇಗೂ ಎಲೆ ಹಾಕಿ ಬಡಿಸ್ತಾನೆ ಇದ್ದಾರೆ ಬಡಿಸೋ ಕಾಲಕ್ಕೆ ಮಾರಿ ಇಷ್ಟಗಲ ಮಾಡಿಕೊಂಡು ಚೂರ ಅನ್ನ ಹಾಕ್ತೀರಾ ಅಂದ್ರೆ ಅನ್ನ ಹಾಕ್ಲಿಕ್ಕೇನಯ್ಯ ಕೂಡಿಸಿದ್ದು ಮತ್ತ್ಯಾಕ್ ಕೇಳುತ್ತೀಯ ಹಾಗೆ ಭಗವಂತ ನಮಗೆ ಮೊದಲನೆಯ ಜನ್ಮದಿಂದ ಸೃಷ್ಟಿಗೆ ಬರುವಾಗ ಮೊದಲನೆಯ ಜನ್ಮ ಏನು ಬರುತ್ತೆ ಇನ್ನ ಕೊನೆಗೆ ವೈಕುಂಠಕ್ಕೆ ಹೋಗುವ ಪರ್ಯಂತ ಪ್ರತಿಯೊಂದು ಜನ್ಮ ಮುಮುಕ್ಷುಗಳಾದಂಥ ಯಾರು ಸಜ್ಜೀವ ರಾಶಿಗಳಿದ್ದಾರೆ ಇವರಿಗೆ ಪ್ರತಿಯೊಂದು ಜನ್ಮದಲ್ಲಿ ಏನೇನು ಕೊಡಬೇಕೋ ಮೊದಲೇ ನಿಶ್ಚಯ ಮಾಡಿಬಿಟ್ಟಿದ್ದಾನೆ ಸ್ವಾಮಿ. ಮತ್ತದರಲ್ಲಿ ಸಪರೇಟ್ ಆಗಿ ನಾವು ಅಪ್ಲಿಕೇಶನ್ ಹಾಕೊಳ್ಳೋದು ಏನೂ ಇಲ್ಲ, ಇದು ತಿಳಿದುಕೊಳ್ಳಿ ಅಂತ ಹೇಳುತ್ತಾರೆ. ಯಾವ ಜನ್ಮ ಬರುತ್ತೋ ಆಯಾ ಜನ್ಮದಲ್ಲಿ ಏನು ಯಾವ ರೀತಿಯಾದ ಹೆಂಡತಿ ಮಕ್ಕಳು ಅವರ ಬುದ್ಧಿಗಳು ಅವರು ಕೊಡುವ ಸಂತೋಷ ಅವರು ಕೊಡುವ ಕಾಟ ಅವರು ಏನು ಗಂಡನಿಂದ ಕಾಟ ಹೆಂಡತಿಯಿಂದ ಕಾಟ ಮಕ್ಕಳಿಂದ ಕಾಟ ಪಕ್ಕ ಮನೆಯವರ ಕಾಟ ಮೊದಲೇ ಬಿಕ್ಸಿವೆಲ್ಲ ನಾವಂದುಕೊಳ್ತೀವಿ ಈ ಜನ್ಮದಲ್ಲಿ ಈಗ ಬಂದಕ್ಕೆ ಹೀಗಾಯಿತು ಅಂತ ಏನಿಲ್ಲ ಸ್ವಾಮಿ. ಯಾವ್ಯಾವ ಟೈಮಿಗೆ ಎಲ್ಲೆಲ್ಲಿಂದ ಪದಾರ್ಥಗಳು ಅಷ್ಟೇ ಯಾವ ಮನೆಯಲ್ಲಿರಬೇಕು ಎಲ್ಲೆಲ್ಲಿರಬೇಕು ಏನು ಮನೆ ಬರಬೇಕು ಏನು ಪದಾರ್ಥಗಳು ಬರಬೇಕು ಎಷ್ಟು ಸುಖ ಬರಬೇಕು ಎಷ್ಟು ದುಃಖ ಬರಬೇಕು ಮೊದಲೇ ಫಿಕ್ಸ್ ಮಾಡಿ ಕಳಿಸಿಬಿಟ್ಟಿದ್ದಾನೆ ಸ್ವಾಮಿ. ಅದಕ್ಕಿಂತ ಹೆಚ್ಚಾಗಿ ನಾವೇನು ಹೋಗಿ ಪಂಚಾಮೃತಗಳು ಮಾಡಿಸಿ ಜಾಗಂಟೆ ಬಾರಿಸಿದ್ರು ಹೆಚ್ಚೇನು ಕೊಡಲ್ಲ, ದೇವರ ಮುಖ ನೋಡದಿದ್ರೂ ಕೂಡ ಕಡಿಮೆಯೇನು ಮಾಡಲ್ಲ. ಏನು ಪಕ್ಕ ಮನೆಯವರು ಇರ್ತಾರೆ ದೇವರ ಮುಖವೂ ನೋಡಲ್ಲ ಎಲ್ಲ ಕೊಡತಾನೆ ದೇವ ಮತ್ತೇಂದ್ರಿ ಕೊಟ್ಟ ಅವರಿಗೆ. ಹಾಗಾದ್ರೆ ಹಿಂದಿನ ಕರ್ಮಾನುಸಾರ ನಮಗೆ ಈ ಜನ್ಮದಲ್ಲಿ ಎಷ್ಟೆಷ್ಟು ಕೊಡಬೇಕೋ ಸ್ವಾಮಿ ಕೊಟ್ಟೇ ಕೊಡುತ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಅಂಥ ಕಾಲಕ್ಕೆ ದೇವರು ನಮಗೆ ಏನೇನು ಕೊಡಬೇಕೋ ಕೊಟ್ಟೇ ಕೊಡುತ್ತಾನೆ ಅಂತಿದ್ದಾಗ ಪುನಃ ದೇವರನ್ನ ಅದು ಬೇಕು ಇದು ಬೇಕು ಅಂತ ಬೇಡೋದು ಸರಿಯಾ? ಬೇಡಿದನೆ ಮಾತ್ರ ಕೊಡುತ್ತಾನ? ಅಂದರೆ ಹೇಗೆ ಜ್ವರಾದಿಗಳು ಬಂದಾಗ ಮಕ್ಕಳಿಗೆ ತಾಯಿ ಏನು ಕೊಡಬಾರದೋ ಕೊಡೋದೇ ಇಲ್ಲ, ಅವನಿಗೆ ಆ ಲಾಡು ತಿಂದ್ರೆ ವಿಷ ಆಗಿ ಸತ್ತೋಗ್ತಾನವ. ಅಂತಹ ಕಾಲಕ್ಕೆ ಆ ಮಗು ಎಷ್ಟು ಬೇಡಿದರೆ ಮಾತ್ರ ಆ ತಾಯಿ ಆ ಪದಾರ್ಥ ಕೊಡ್ತಾಳೆ ಮಗುವಿಗೆ, ಕೊಡೋದೇ ಇಲ್ಲಲ್ಲ. ಆ ರೀತಿಯಲ್ಲಿ ನಮಗೆ ಈ ಜೀವನಕ್ಕೆ ಎಷ್ಟೆಷ್ಟು ವ್ಯವಸ್ಥೆ ಆಗಿದೆಯೋ ಅದನ್ನ ಸ್ವಾಮಿ ಕೊಟ್ಟೇ ಕೊಡ್ತಾನೆ, ಯಾವುದು ಹೆಚ್ಚೋ ಅದು ಕೊಡೋದೇ ಇಲ್ಲ. ಇದು ನಿಶ್ಚಯ ಆದಾಗ ಭಗವಂತನಲ್ಲಿ ನಾವು ಪ್ರಾರ್ಥನೆ ಏನು ಮಾಡಬೇಕು ಅದನ್ನು ತಿಳಿಸಿಕೊಡುತ್ತಾರೆ. ಅಂದರೆ ಭಗವಂತ ನಾವು ಬೇಡದೇನೆ ಎಲ್ಲ ಕೊಡತಾ ಇದ್ದಾನೆ, ಹೇಳುತ್ತಾನೆ ನಿಮಗೆ ಅನೇಕ ಜನ್ಮಗಳು ಕೊಟ್ಟೆ, ನಾಯಿ ನರಿ ಹಂದಿ ಮೊದಲಾದ ಅನೇಕ ಪ್ರಾಣಿ ಜನ್ಮ ಕೊಟ್ಟೆ, ಮನುಷ್ಯ ಜನ್ಮಗಳು ಕೊಟ್ಟೆ, ಅದರಲ್ಲಿ ವಿಶೇಷವಾಗಿ ನನ್ನ ತಿಳಿಯುವ ಈ ಜನ್ಮ ಕೊಟ್ಟೆ, ನನ್ನನ್ನ ತಿಳಿಯುವ ಈ ಜನ್ಮ ಕೊಟ್ಟೆ, ಈ ಜನ್ಮದಲ್ಲಿ ನಿಮಗೆ ಒಂದೇ ಕೆಲಸ ಮಾಡಿ ಅಂತ ಇಲ್ಲಿಗೆ ಕಳಿಸಿದೆ. ಏನು ಕಳಿಸಿದೆ ಅಂದರೆ ನನ್ನನ್ನೇ ನೆನೆದು ನೆನೆದು ಬನ್ನಿ, ಏನಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಶರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಈ ಇಡೀ ಜನ್ಮ ಪ್ರತಿಯೊಂದು ಕ್ಷಣ ಭಗವಂತನ ಪದಾರವಿಂದದಲ್ಲಿ ಆದರಪೂರ್ವಕವಾಗಿ ಮನಸ್ಸನ್ನು ಇಟ್ಟು ಅವನನ್ನೇ ನೆನೆಯುವುದು ಈ ಜನ್ಮದ ಗುರಿ. ಆ ನೆನೆಯಲಿಕ್ಕಾಗಿ ನಾವು ಬದುಕಿರಬೇಕು, ಬದುಕಿರಲಿಕ್ಕಾಗಿ ವ್ಯವಸ್ಥೆ ಬೇಕು. ಎಷ್ಟು ವ್ಯವಸ್ಥೆ ಬೇಕೋ ಅಷ್ಟೇ ಸಾಕು, ಹೆಚ್ಚಿನ ವ್ಯವಸ್ಥೆ ಬೇಡ. ಇಷ್ಟು ನಿರ್ಣಯ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟರಿಂದ ತೃಪ್ತರಾಗಿ ಪ್ರಧಾನವಾದ ಗುರಿ ಇವತ್ತಿನ ಸಾಧನೆ ಮುಗೀತ, ನಾಡಿನ ಸಾಧನೆ ಮುಗೀತ ಅಂದ್ರೆ ದೇವರಲ್ಲೇ ಮನಸ್ಸು ಇಟ್ಟನಾ ಇಲ್ಲವ ಅದು ಚಿಂತನೆ ಮಾಡುತ್ತ ಇಡೀ ಜೀವನ ದೇವರ ಪದಾರವಿಂದದಲ್ಲೇ ಮನಸ್ಸು ಇಡಲಿಕ್ಕೆ ಯಾವ ಪ್ರಯತ್ನ ಪಡುತ್ತಾನೋ ಅವ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳುವಂಥವರು. ಹಾಗಾದರೆ ದೇವರ ಪಾದದಲ್ಲೇ ಆದರಪೂರ್ವಕವಾಗಿ ಮನಸ್ಸಿಡಲಿಕ್ಕೆ ಬಂದದ್ದು ಇದು ಸಾಧನೆ ಗುರಿ. ಆ ದೇವರ ಪಾದದಲ್ಲೇ ಮನಸ್ಸಿಡಲಿಕ್ಕೆ ಬಂದ ಈ ಸಾಧನೆಗೆ ಸಹಕಾರ ಕೊಡುವುದೇ ನಾವು ಮಾಡುವಂತಹ ಸ್ನಾನ, ಆಚಮನ, ಸಂಧ್ಯಾ, ಪೂಜಾ, ವೈಶ್ವದೇವ, ಬಲಿಹರಣ ಎಲ್ಲ ದೇವರ ನೆನಪಿಗೆ ಕಾರಣವಾಗುವ ಸಾಧನ. ಆ ದೇವರ ನೆನಪು ದೇವರ ಪ್ರೀತಿಗೆ ಕಾರಣವಾಗುವ ಸಾಧನ. ನಾವು ಮಾಡುವ ಈ ಕರ್ಮಗಳೆಲ್ಲ ಏನಿವೆಯಲ್ಲ ಸಾಕ್ಷಾತ್ತಾಗಿ ಭಗವಂತನ ಪ್ರೀತಿಗೆ ಕಾರಣ ಅಲ್ಲ. ಈ ಎಲ್ಲಾ ಕರ್ಮಗಳಿಂದ ದೇವರ ನೆನಪು ಸದಾ ಬರಬೇಕು. ಆ ದೇವರ ನೆನಪು ಸದಾ ನಮಗೆ ಬಂದರೆ ಅದರಿಂದ ದೇವ ಪ್ರೀತನಾಗ್ತಾನೆ, ಇಷ್ಟು ನಿಶ್ಚಯ. ಅವಾಗ ಭಗವಂತ ಹೇಳ್ತಾನೆ ಶಾಸ್ತ್ರದಲ್ಲಿ, ನಿಮಗಂತೂ ನನ್ನನ್ನೇ ನೆನೆಯುವುದೇ ಗುರಿಯಾಗಿ ಕೊಟ್ಟಿದ್ದೇನೆ, ನನ್ನನ್ನೇ ನೆನೆಯುವುದು ನಿಮ್ಮ ಗುರಿ. ಆದರೆ ಆ ನನ್ನನ್ನೇ ನೆನೆಯಲಿಕ್ಕೆ ಗುರಿಯಾಗಿ ಕೊಟ್ಟ ನಿಮಗೆ ಎರಡನ್ನು ಕೊಡತಾ ಇದ್ದೇನೆ, ನೀವು ಬೇಡದೇನೆ ಕೊಡತಾ ಇದ್ದೇನೆ. ಏನದು ಅಂದ್ರೆ ನಿಮ್ಮ ಹಿಂದಿನ ಕರ್ಮಾನುಸಾರ ಪುಣ್ಯ ಕರ್ಮಾನುಸಾರ ಸುಖ, ಪಾಪ ಕರ್ಮಾನುಸಾರ ದುಃಖ, ಎರಡನ್ನೂ ಕೊಡತಾ ಇದ್ದೇನೆ. ಈ ಜನ್ಮದಲ್ಲಿ ನೀವು ಉಂಡು ತೀರಿಸಬೇಕಾಗಿದ್ದಿವೆರಡು, ಅಂದರೆ ಹಿಂದಿನ ಜನ್ಮದ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ಬರುವ ಸುಖ, ಈ ಜನ್ಮದಲ್ಲಿ ಬರುವ ದುಃಖ ಎರಡನ್ನೂ ಉಣತ ದೇವರನ್ನೇ ನೆನೆಯುತ್ತ ಕಾಲ ಕಳೆದು ದೇವರಿಗೆ ಅರ್ಪಣೆ ಮಾಡಬೇಕು. ಚೆನ್ನಾಗಿದೆ ಅಂದರೆ ಸ್ವಲ್ಪ ನೋಡಿ ಅಂತ ಹೇಳುತ್ತಾರೆ. ಈ ಹಿಂದಿನ ಪುಣ್ಯ ಕರ್ಮಾನುಸಾರ ಬರುವಂತ ಏನು ಸುಖ ಇದೆ ಅದರ ಲಕ್ಷಣ ಗೊತ್ತಾ? ಏನದು ಅಂದರೆ ಆ ಸುಖ ಬಂದ ಕೂಡಲೇ ದೇವರನ್ನ ಮರೆಸುತ್ತೆ. ಸುಖದ ಲಕ್ಷಣವೇ ದೇವರ ಮರವು. ನೋಡಿ, ನಾವು ಪ್ರಶಾಂತವಾಗಿ ಸುಖವಾಗಿದ್ರೆ ದೇವರ ಸ್ಮರಣೆ ಬಂದ್ರೆ ಬಂದಿತ್ತು, ಇಲ್ಲದ್ರೆ ಇಲ್ಲ. ಆ ದಿನಕ್ಕೆ ಒಂಚೂರು ನಾ ನಮಸ್ಕಾರ ಸ್ವಾಮಿ ಅಂತ ನಮ್ಮ ಪಾಡಿ ನಾವು ಇದ್ಬಿಡುತ್ತೇವೆ. ಅದಕ್ಕೆ ಹೇಳ್ತಾರೆ ಸುಖವು ದೇವರ ಮರವು ಕೊಡುತ್ತೆ, ದುಃಖವು ದೇವರ ಮರುವೇ ಕೊಡುತ್ತೆ. ದುಃಖ ಅಪ್ಪಳಿಸಿ ಹಾಕಿದರೆ ದೇವರು ಬೇಡ ಯಾವುದು ಬೇಡ ಅಂತ ಮೂಲೆ ಕೂತಿರ್ತಾರೆ, ಹೌದ್ ತಾನೆ? ಅದರಿಂದ ಭಗವಂತ ಹೇಳ್ತಾ ಇದ್ದಾನೆ, ನಿಮಗೆ ಜೀವನದ ಉಸಿರೇ ಮಾಡಬೇಕಾದ ಪ್ರಧಾನ ಕೆಲಸವೇ ನನ್ನನ್ನ ನೆನೆಯೋದು. ಆದರ ಪೂರ್ವಕವಾಗಿ ನನ್ನನ್ನ ನೆನೆಯೋದೇ ನಿಮ್ಮ ಗುರಿ. ಈ ಗುರಿ ಇರುವಾಗ ನಿಮಗೆ ಈ ಜನ್ಮದಲ್ಲಿ ಕೊಟ್ಟ ಸುಖವು ಆ ಗುರಿಯನ್ನ ಕೆಡಿಸುತ್ತೆ, ನನ್ನ ನೆನಪನ್ನ ತೆಗೆದು ಬಿಡುತ್ತೆ. ನಿಮ್ಮ ಹಿಂದಿನ ಕರ್ಮಾನುಸಾರ ಬರುವ ದುಃಖವು ನಿಮ್ಮ ಗುರಿಯನ್ನ ಕೆಡಿಸಿಬಿಡುತ್ತೆ, ನನ್ನ ನೆನಪನ್ನ ತೆಗೆದು ಬಿಡುತ್ತೆ. ಇವಾಗ ನಿಮ್ಮುಂದೆ ಇಟ್ಟ ಟೆಸ್ಟ್ ಯಾವುದು ಅಂದ್ರೆ ಈ ಜನ್ಮದಲ್ಲಿ ನಾನು ಇಷ್ಟು ಇಷ್ಟು ಅಂತ ಕೊಟ್ಟ ಸುಖ ದುಃಖಗಳನ್ನ ಅನುಭವಿಸ್ತಾ ಅದರ ಪ್ರಭಾವ ನನ್ನ ಸ್ಮರಣೆಯಲ್ಲಿ ಇರಬಾರದು. ಅದಕ್ಕೆ ದಾಸರಾಯರು ಸುಂದರವಾಗಿ ಹೇಳುತ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಎರಡು ಬಂದೇ ಬರುತ್ತೆ, ಸಖ ನೀನಾಗಿರು ಪಾಂಡುರಂಗ, ಸದಾ ನಿನ್ನ ನೆನಪು ಬರ್ತಾ ಇರಲಿ ಹರಿಯೇ. ಇದು ನಮ್ಮ ಜೀವನದ ಗುರಿ. ಹಾಗಾದರೆ ಸಹಜವಾಗಿ ಈ ಸುಖ ಆಗಲಿ ಈ ದುಃಖ ಆಗಲಿ ನಮಗೆ ಏನಂತ ಕರೀಬೇಕು? ಶತ್ರುಗಳು. ದೇವರ ನೆನಪಿಗೆ ಈ ಎರಡೂ ಶತ್ರುಗಳೇ. ಇದನ್ನೇ ಕೃಷ್ಣ ಹೇಳುತ್ತಾನೆ ಸುಖ ದುಃಖ ಸಮೇಕೃತ್ವ ಅಂತ. ಸುಖ ದುಃಖಗಳನ್ನ ಸಮಾನವಾಗಿ ನೋಡೋದು ಅಂದ್ರೆ ಏನು ಅಂದರೆ ರಾಯರು ಬಿಡಿಸ್ತಾ ಇದನ್ನ, ಸುಖವು ದೇವರ ಮರುವಿಗೆ ಕಾರಣ, ದುಃಖವು ದೇವರ ಮರುವಿಗೆ ಕಾರಣ. ದೇವರ ಮರುವನ್ನ ಕೊಡುವ ಶತ್ರುಗಳು ಎರಡು, ಆ ದೃಷ್ಟಿಯಲ್ಲಿ ಎರಡೂ ಒಂದೇ. ಇಲ್ಲದಿದ್ದರೆ ಸುಖ ಹಿತವಾಗಿದೆ ದುಃಖ ಹಿತವಾಗಿಲ್ಲ, ಎರಡೂ ಒಂದೇ ಹೇಗೆ ನೋಡೋದು ಅಂದ್ರೆ ಹಾಗಲ್ಲ, ನೋಟ ಬೇರೆ. ಇವ ಸುಖ ಹಿತವಾದ ಶತ್ರು, ಹಿತಶತ್ರು. ದುಃಖ ಹೊರಗಿನ ಬಹಿರಂಗ ಶತ್ರು. ಯಾವುದಕ್ಕೆ? ದೇವರ ನೆನಪಿಗೆ. ಹಾಗಾದರೆ ಈಗ ಹೇಳಿ, ಭಗವಂತ ಈ ಜನ್ಮದಲ್ಲಿ ಕೊಟ್ಟಿರುವ ಸುಖವೇ ದೇವರ ವಿಸ್ಮರಣೆಗೆ ಕಾರಣ ಆಗ್ತಾ ಇದೆ. ನಮ್ಮ ಪಾಲಿಗೆ ವಿಷ ಅದು, ದೇವರನ್ನ ಮರೆಸ್ತಾ ಇದೆ. ಸುಖ ಬಂದಾಗೆಲ್ಲ ಹೆದರ್ಕೊಳ್ತಾರಂತೆ ಜ್ಞಾನಿಗಳು. ಅಪ್ಪ ದೇವರ ಮರವು ಬರುತ್ತೆನ್ನ ಅಂತ ಎಚ್ಚರದಿಂದಿರ್ತಾರೆ. ಕುಚೇಲ ಮನೆಗೆ ಬಂದ ಕೃಷ್ಣನ ದರ್ಶನಕ್ಕೆ ಹೋಗಿ, ಮನೆ ತುಂಬಾ ಸಂಪತ್ತು ಹೇಗೆ ತುಂಬಿ ಹೋಗಿತ್ತು. ರಾಘವೇಂದ್ರ ವಿಜಯದಲ್ಲಿ ಕೊನೆಯಲ್ಲಿ ವರ್ಣನೆ ಮಾಡುತ್ತಾರೆ, ಅಯ್ಯ ಕುಚೇಲನಿಗೆ ನೀನು ಸಂಪತ್ತು ಕೊಟ್ಟದ್ದೇನೋ ದೊಡ್ಡದಲ್ಲಯ್ಯ, ಸಂಪತ್ತು ರಾಶಿ ಬಿದ್ದಿದೆ. ಅರೆ, ಆದರೆ ನೀನಷ್ಟು ಸಂಪತ್ತು ಕೊಟ್ಟರೂ ಕೂಡ ಕುಚೇಲ ಮತ್ತು ಕುಚೇಲನಾಗೆ ಉಳಿದನಲ್ಲ. ಕುಚೇಲ ಅಂದ್ರೆ ಕುತ್ಸಿತವಾದ ಚೇಲ, ಹರಕ ಬಟ್ಟೆ ಉಟ್ಟವ. ಆ ಹರಕ ಬಟ್ಟೆ ಉಟ್ಟುಕೊಂಡೇ ಇದ್ದಂತೆ, ಅಷ್ಟು ಸಂಪತ್ತಿದ್ರೂ ಕೂಡ ಕುಚೇಲ. ಯಾಕೆ? ಈ ಸಂಪತ್ತು ದೇವರ ವಿಸ್ಮರಣೆಯನ್ನು ಕೊಡುತ್ತೆ ಅಂತ ದೂರ ಇಟ್ಟಿದ್ದ. ಅಂತ ಕಾಲಕ್ಕೆ ನಾವು, ಯಾಕೆ ನಾನು ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಅಂತ ಹೇಳಿ ಒಂದೊಂದು ಶ್ಲೋಕ ಹೇಳುತ್ತಾ ಮುಂದಕ್ಕೆ ಹೊರಟು ಹೋಗ್ಬೋದಾಗಿತ್ತು. ಅದರ ಆಳ ಅಡಿಪಾಯವೇ ಗೊತ್ತಿಲ್ಲದೆ ಸುಮ್ಮನೆ ಒಂದು ಶ್ಲೋಕ, ಅದರ ತಾತ್ಪರ್ಯ ಅಂದ್ರೆ ಜೀವನದಲ್ಲಿ ಎಟಕಲ್ಲ. ಅದಕ್ಕೆ ನಮಗೆ ಈ ಜನ್ಮದಲ್ಲಿ ಕೊಟ್ಟಿರುವ ಸುಖವೇ ದೇವರ ಮರುವನ್ನ ತೆಗೆದು ಬಿಡುತ್ತೆ. ಅದೇ ನಮಗೆ ವಿಷ, ಅದನ್ನೋಡೇ ಹೆದರಿಕೊಂಡು ಸ್ವಾಮಿ ಈ ಸುಖ ಬಂದಾಗ ನಿನ್ನನ್ನು ಮರೆಸಬೇಡೋ ಅಂತ ನಿತ್ಯ ದೇವರಲ್ಲಿ ಕೇಳಿಕೋಬೇಕು. ಅದು ಬಿಟ್ಟು ಇನ್ನಷ್ಟು ಇನ್ನಷ್ಟು ಏನು ಕರ್ಮಾನುಷ್ಠಾನ ಮಾಡುತ್ತೀವಿ, ಇನ್ನಾ ಸುಖ ಕೊಡು ಇನ್ನಾ ಸುಖ ಕೊಡು ಅಂತ ಕೇಳೋದು ಸರಿಯಾ? ಯಾರಾದರೂ ಬುದ್ಧಿವಂತರಾದವರು ಮಾಡೋದಾ ಅಂದರೆ ಇಲ್ಲ ಅಂತ ಅರ್ಥ ಗೊತ್ತಾಗುತ್ತೆ. ಯಾರು ಮಾಡುವುದು ಅಂದರೆ ನಾನು ಮಾಡುವ, ಅದು ಸತ್ಯನಾರಾಯಣ ಪೂಜೆ ಆಗಲಿ, ರಾಯರಿಗೆ ಪಂಚಾಮೃತ ಆಗಲಿ, ಇನ್ಯಾವುದೇ ಆಗಲಿ, ಅದು ಮಾಡೋ ಕಾಲಕ್ಕೆ ನಾವೆಲ್ಲ ಚೆನ್ನಾಗಿರ್ಬೇಕು. ಚೆನ್ನಾಗಿರೋದು ಅಂದ್ರೆ ಏನು ಅಂತ ಮತ್ತು ಕ್ವಶ್ಚನ್ ಮಾರ್ಕ್ ರಾಯರ್ ಹಾಕ್ತಾರೆ. ರಾಯರ ಹತ್ರ ಹೋಗಿ ನಾನು ಚೆನ್ನಾಗಿರ್ಬೇಕು, ನಮ್ಮವರು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಎಲ್ಲಾರು ಚೆನ್ನಾಗಿರ್ಬೇಕು ಅಂದ್ರೆ ಈ ಚೆನ್ನಾಗಿರೋದು ಅಂದ್ರೆ ಏನು? ಚೆನ್ನಾಗಿರೋದು ಅಂದ್ರೆ ನಮ್ಮ ತಲೆಯಲ್ಲಿರೋದು ಸುಖವಾಗಿರ್ಬೇಕು, ದುಃಖ ಬರಲೇಬಾರದು, ಇಷ್ಟೇ ತಾನೆ? ತಪ್ಪು ಅಂದ್ರು. ಸುಖ ಎಷ್ಟು ಬರಬೇಕೋ ಬಂದೇ ಬರುತ್ತೆ, ದುಃಖವೂ ಬಂದೇ ಬರುತ್ತೆ. ಬರುವ ಸುಖವನ್ನು ಅಡ್ಡಿ ಮಾಡದೆ, ಬರುವ ದುಃಖವನ್ನು ಅಡ್ಡಿ ಮಾಡದೆ ಹರಿ ಪೂಜಾ ಅಂತ ಕಳೆಯೋದೇ ನಮ್ಮ ಒಳ್ಳೆ ಗುಣ. ಹೆಚ್ಚಿಗೆ ಸುಖ ಬಯಸದೇ ಇರುವುದೇ ಬುದ್ಧಿವಂತಿಗೆ. ಹಾಗಾದರೆ ದೊಡ್ಡವರಲ್ಲಿ ಈ ಕರ್ಮಾನುಷ್ಠಾನ ಮಾಡುವ ಕಾಲಕ್ಕೆ ಬೇಡಬೇಕಾಗಿದ್ದೇನಯ್ಯ ಅಂದರೆ, ಅಯ್ಯ ದೇವರ ಸ್ಮರಣೆಯೇ ನನ್ನ ಜೀವನದ ಗುರಿ, ಈಗ ಬರುವ ಸುಖವೇ ಅದನ್ನ ಹಾಳು ಮಾಡುತ್ತಾ ಇದೆ, ಈಗ ಬರುವ ದುಃಖವೂ ಅದನ್ನ ಹಾಳು ಮಾಡುತ್ತಾ ಇದೆ, ಎರಡನ್ನೂ ಬೇಡ ಅನ್ಲಿಕ್ಕಿಲ್ಲ. ಆ ಸುಖ ಬಂದಾಗಲೂ ದುಃಖ ಬಂದಾಗಲೂ ಅನುಭವ ಬರಲಿ, ಸುಖ ದುಃಖಗಳದ್ದು ದೇವರ ನೆನಪು ಹೋಗದಿರಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡಿದರೆ ಆ ದೇವರ ನೆನಪು ಹೋಗಲಿಕ್ಕೆ ಬೇಕಾದ ಪಾಪ ಕೂತಿದೆ. ರಾಯರು ಏನು ಮಾಡುತ್ತಾರೆ? ತಮ್ಮ ಪುಣ್ಯವನ್ನ ತೆಗೆದುಕೊಡುತ್ತಾರೆ. ಸುಖ ಬರಲಿ ದುಃಖ ಬರಲಿ ದೇವರದ್ದೇ ನೆನಪು ಬರುವಂತೆ ಮಾಡುತ್ತಾರೆ. ಇದಕ್ಕಾಗಿ ನಾವು ಗುರುಗಳ ಸೇವಾ ನಾನಾ ಕರ್ಮಾನುಷ್ಠಾನ ಮಾಡಬೇಕು. ಹಾಗಲ್ಲದೆ ಮತ್ತು ನಾವೇನು ಮಾಡುತ್ತಾ ಇದ್ದೇವೆ, ಆ ಕರ್ಮಾನುಷ್ಠಾನ ಮಾಡುವಾಗ ಇನ್ನಷ್ಟು ಸುಖ ಬರಲಿ ಅಂತ ಪ್ರಯತ್ನ ಪಡ್ತಾ ಇದ್ದೇವಲ್ಲ, ಈ ಭ್ರಾಂತಿ ಕೂತಿದೆ. ಇನ್ನಷ್ಟು ಸುಖ ಬರಲಿ, ಇನ್ನಷ್ಟು ಚೆನ್ನಾಗಿರಬೇಕು ಅಂತ, ಅದೂ ನಮ್ಮನ್ನ ಹಾಳು ಮಾಡೋದೇ, ಅದು ದೊಡ್ಡ ವಿಷ. ನೀವೇ ತಂದೆ ತಾಯಿಗಳಿದ್ದೀರಾ, ಮಕ್ಕಳು ಬಂದ್ರು ತುಂಬಾ ಆದರದಿಂದ ನಿಮಗೆ ಏನು ಒಳ್ಳೆ ಅಭ್ಯಂಗರ ಸ್ನಾನ ಮಾಡಿಸಿ, ಆಭರಣಗಳು ಹಾಕಿಸಿ, ವಸ್ತ್ರ ಕೊಟ್ಟು ಎಲ್ಲ ಮಾಡಿ ನಿಮಗೇನು ವೈಭವ ವೈಭವ ಮಾಡಿದ್ರು, ನಿಮ್ ಖುಷಿಯೋ ಖುಷಿ, ಮಕ್ಕಳು ಹೀಗ್ಯಾಕೆ ಮಾಡ್ತಿದಾರಪ್ಪ ಬಹಳ ಚೆನ್ನಾಗಿದೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ. ಕೊನೆಗೆ ಕಾಲಿಗೆ ನಮಸ್ಕಾರ ಮಾಡಿ ಮಕ್ಕಳು ಒಂದು ಪ್ಯಾಕೆಟ್ ವಿಷ ಕೊಡಿ ಅಂತ ಕೇಳಿದ್ರು ನಿಮ್ಮನ್ನ. ನಿಮ್ಗೆ ಆಶ್ಚರ್ಯ ಅಲ್ಲಯ್ಯ, ಇಷ್ಟು ನಮ್ ಸೇವಾ ಮಾಡಿ ನೀವು ಕೇಳಿದ್ದೇನು, ಒಂದು ಪ್ಯಾಕೆಟ್ ವಿಷ ಕೊಡಿ, ಇದೇನ್ ಬುದ್ಧಿ ಇದೆಯಾ ಇಲ್ವಾ? ಇಲ್ಲ, ಅದು ಬಹಳ ಚೆನ್ನಾಗಿದೆ, ಸಿಹಿಯಾಗಿರುತ್ತೆ, ತಿನ್ಲಿಕ್ಕೆ ಕೊಟ್ರೆ ಚೆನ್ನಾಗಿರುತ್ತೆ ಅಂದ್ರೆ ನೀವು ಹೋಗ್ಲಿ ಬಿಡಿ, ಇಷ್ಟು ಸೇವಾ ಮಾಡಿದ್ರಲ್ಲ ಒಂದು ಪ್ಯಾಕೆಟ್ ವಿಷ ಕೊಡೋಣ ಅಂತ ಕೊಡ್ತೀರಾ? ಸರ್ವಥಾ ಕೊಡಲ್ಲ. ಹಾಗೆ ರಾಯರು ದೇವರು ನಾವು ಮಾಡಿದ ಸೇವೆಗೆ ನಾವು ಬೇಡತಾ ಇರೋದೇನು? ಇನ್ನಷ್ಟು ಸುಖ ಕೊಡಿ ಅಂದ್ರೆ ಇನ್ನಷ್ಟು ಒಂದು ಪ್ಯಾಕೆಟ್ ವಿಷ ಕೊಡಿ. ಯಾವುದಕ್ಕೆ ವಿಷ? ದೇವರ ಸ್ಮರಣೆಯನ್ನ ಕತ್ತರಿಸಿ ಹಾಕುವ ವಿಷ ಕೊಡಿ ಅಂತ ನಾವು ಕೇಳಿದರೆ ಕೊಡ್ತಾರ? ಸರ್ವಥಾ ಕೊಡಲ್ಲ. ಇನ್ನೇನು ಕೊಡುತ್ತಾರೆ? ಇದ್ದ ಸುಖ ದುಃಖಗಳು ಬಂದಾಗ ದೇವರ ಮರಪು ಬರ್ತಾ ಇದ್ದರೆ ಆ ಮರವು ಹೋಗಲಿಕ್ಕೆ ವಿಶೇಷವಾದ ಪುಣ್ಯ ಕೊಡುತ್ತಾರೆ, ದೇವರ ನೆನಪು ಬರುವಂತೆ ಮಾಡುತ್ತಾರೆ. ಹಾಗಾದರೆ ನಾವು ಶಾಸ್ತ್ರದಿಂದ ದೊಡ್ಡವರ ಅನುಭವದಿಂದ ತಿಳಿಯುವುದೇನಯ್ಯ ಅಂದರೆ, ನಮ್ಮನ್ನು ಹಾಳು ಮಾಡುವ ಸುಖ ನಾನಾ ಪದಾರ್ಥಗಳನ್ನು ಬಯಸಿ ನಾವು ಏನೇ ಕರ್ಮಾನುಷ್ಠಾನ ಮಾಡಬಾರದು. ಯಾಕೆ? ಅದು ನಮಗೇ ಹಾನಿಕರ. ಇನ್ನೇನು ಬಯಸಬೇಕು ಕರ್ಮಾನುಷ್ಠಾನ ಮಾಡಕ್ಕ ಅಂದರೆ? ಶ್ರೀಹರಿಯ ಕರುಣ, ಶ್ರೀಹರಿಯಲ್ಲಿ ಭಕ್ತಿ, ಶ್ರೀಹರಿಯ ಪ್ರಸಾದ, ಇದನ್ನು ಮಾತ್ರ ಬಯಸಿ ಮಾಡಬೇಕು. ಯಾಕೆ? ಅದು ಬೇಕು ಅಂತ ಬಂದವರು ನಾವು. ಮಿಕ್ಕದ್ದೆಲ್ಲ ದೇವರು ತಾನಾಗಿಯೇ ಕೊಡತಾ ಇದ್ದಾನೆ ನಮಗೆ. ಅಂಥ ಕಾರಣ ನಮಗೆ ಪ್ರವೃತ್ತ ಕರ್ಮ ತ್ಯಾಗ ಇಲ್ಲ. ನಾವು ದೇವರ ಸ್ಮರಣೆಯನ್ನೇ ಹಾಳು ಮಾಡುವ ಸುಖ ಈಗಿದೆ, ಇರಲಿ. ಇನ್ನಷ್ಟು ಸುಖಕ್ಕಾಗಿ ಪ್ರಯತ್ನ ಪಟ್ಟು ನಾವು ಈ ಕರ್ಮಾನುಷ್ಠಾನ ಮಾಡುತ್ತೇವೆ ಅಂತ ಹೊರಡುತ್ತೀರಾ? ಅಂಥ ಕರ್ಮಾನುಷ್ಠಾನ ಎಷ್ಟು ಭೀಕರವಾದದ್ದು ಗೊತ್ತಾ ಅಂತ ಪರಿಚಯ ಮಾಡಿಕೊಡುತ್ತಾರೆ. ಇದು ಬೇಕು ಅದು ಬೇಕು ಅಂತ ಕರ್ಮಾನುಷ್ಠಾನ ಮಾಡಿದರೆ ಆ ಕರ್ಮದ ಲಕ್ಷಣವೇ ಬೇರೆ ಅಂದ್ರು. ವಸ್ತು ಪ್ರಜಾಪತಿಗಳು ಇಂದ್ರನನ್ನ ಕೊಲ್ಲುವ ಮಗ ಬರಲಿ ಅಂತ ಯಾಗ ಮಾಡಿದರು. ದೇವತೆಗಳು ಸೇರಿ ಸ್ವರ ತಪ್ಪು ಉಚ್ಚಾರ ಮಾಡುವಂತೆ ಮಾಡಿದರು. ಆವಾಗ ಸ್ವರ ಚೂರು ತಪ್ಪು ಹೋದದ್ದಕ್ಕೆ ಫಲ ಪೂರ್ಣ ವ್ಯತ್ಯಾಸ. ಇಂದ್ರನನ್ನು ಕೊಲ್ಲುವ ಮಗ ಬರಲಿಲ್ಲ, ಇಂದ್ರನಿಂದ ಸಾಯುವವ ಬಂದ. ಚೂರು ಸ್ವರ ವ್ಯತ್ಯಾಸ ಆದದ್ದಕ್ಕೆ ಫಲ ವ್ಯತ್ಯಾಸ ಇಷ್ಟಾಯಿತು. ಹಾಗಾದರೆ ನಾವು ಮಾಡುವ ಹೋಮಗಳು, ನಾವು ಮಾಡುವಂತಹ ಪಾರಾಯಣಗಳಿಂದ ಏನಾಗಬೇಕು? ಎಲ್ಲಾ ರಿವರ್ಸೇ ಆಗಬೇಕು, ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಇದು ಬೇಕು ಅದು ಬೇಕು ಅಂತ ಬಯಸಿ ನಾವು ಕರ್ಮಗಳು ಮಾಡಲಿಕ್ಕೆ ಶುರು ಮಾಡಿದರೆ ಅದು ಆಚಮನವೇ ಆಗಿರಬಹುದು, ಸ್ನಾನವೇ ಆಗಿರಬಹುದು, ಏನೇ ಆಗಿರಬಹುದು, ಫಲವನ್ನು ಬಯಸಿ ಮಾಡುತ್ತೀರಾ? ಅದು ಯಾವುದೋ ಲೌಕಿಕ ಫಲಗಳನ್ನು ಬಯಸಿ ಮಾಡುತ್ತೀರಾ? ದೇವರ ಕರುಣ, ದೇವರ ಪ್ರಸಾದವನ್ನ ಬಿಟ್ಟು ಮಿಕ್ಕ ಯಾವುದೇ ಫಲವನ್ನ ಬಯಸಿ ಮಾಡಿದರೂ ಆ ಕರ್ಮ ಭೀಕರವಾಗಿ ನಿಲ್ಲುತ್ತೆ. ಆಚಮನ ಮಾಡಿದರೂ ಕೂಡ ಅದು ಸರಿಯಾಗಿ ಮಾಡದಿದ್ದರೆ ಆಚಮನ ಹೇಗ್ ಮಾಡಬೇಕು ಗೊತ್ತಾ? ಅದೇ ಗೊತ್ತಿರಲ್ಲ ನಮಗೆ. ಆಚಮನ ಮಾಡಬೇಕಾದರೆ ಅಂಗೈಯಲ್ಲಿ ನೀರು ಹಾಕೊಂಡು ಅಲ್ಲಿಂದಲೇ ತಗೊಳ್ಳಬಾರದು, ಈ ಭಾಗದಿಂದ ತಗೊಳ್ಳಬೇಕು. ಈ ಭಾಗದಿಂದ ಪ್ರಾಶನ ಮಾಡಿದರೆ ರಕ್ತಪಾನ ಮಾಡಿದ ಫಲ ಗೊತ್ತಿಲ್ಲ. ಇಲ್ಲಿ ವ್ಯತ್ಯಾಸ ಹೇಳುತ್ತಾರೆ. ಒಬ್ಬ ಸ್ವಾಮಿ ನೀನೇ ಅನುಗ್ರಹ ಮಾಡು ಹರಿಯೇ ಅಂತ ಮಾಡುತ್ತಾ ಇದ್ದಾನೆ. ಅವ ತಿಳ್ಕೋಬೇಕು, ತಿಳ್ಕೊಂಡಿಲ್ಲ, ಗುರುಗಳಿಂದ ಸಂಪರ್ಕ ಆಗ್ಲಿಲ್ಲ, ಇಲ್ಲಿಂದೇ ಆಚಮನ ಮಾಡುತ್ತಾ ಇದ್ದಾನೆ. ಅವನಿಗೂ ರಕ್ತಪಾನ ಮಾಡಿದ ಫಲ ಬರುತ್ತಾ? ಬರಲೇಬೇಕಾಗಿತ್ತು. ಆದರೆ ಅವನ ಉದ್ದೇಶ ಏನಿತ್ತು? ದೇವ ನೀನು ಅನುಗ್ರಹ ಮಾಡಿದ್ರೆ ಸಾಕಪ್ಪ, ನಂಗೇನು ಬೇಡ, ನೀನೇ ಸಾಕು ಅಂದ್ರೆ ಈ ದೋಷವೆಲ್ಲ ಹೊರಟು ಹೋಗಿ ಒಳ್ಳೆ ಆಚರಣ ಮಾಡಿದರೆ ಎಷ್ಟು ಫಲ ಬರಬೇಕೋ ಆ ಫಲ ಬಂದು ಇನ್ನಷ್ಟು ಪರಮಾನುಗ್ರಹ ಆಗುತ್ತೆ. ಅಂದರೆ ಭಗವಂತನೇ ಬೇಕು, ಭಗವಂತನೇ ಸಾಕು ಅಂತ ಕರ್ಮಾನುಷ್ಠಾನ ಮಾಡಿದರೆ ಕರ್ಮದಲ್ಲಿರುವ ಲೋಪಗಳು ನಮ್ಮನ್ನ ಏನೂ ಮಾಡಲ್ಲ. ಆದರೆ ಆದಷ್ಟು ಲೋಪವಿಲ್ಲದೆ ಕರ್ಮ ಮಾಡಬೇಕು. ಆದರೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ಲೋಪಗಳು ಬಂದರೆ ಭಯಂಕರವಾದ ನೋವನ್ನು ಕೊಡಲ್ಲ. ಆದರೆ ಇತ್ತ ಏನೇ ಚೂರು ದೇವರು ಬಿಟ್ಟು ಬೇರೆ ಏನು ಬೇಕು ಅಂತ ಬಯಸಿ ಮಾಡಿದರು, ಆ ಕರ್ಮಾನುಷ್ಠಾನದಲ್ಲಿ ಚೂರು ಲೋಪ ಬಂದರೂ ಕೂಡ ಸಾವಿರಾರು ನೀಚ ಜನ್ಮಗಳು ಬರ್ತಾ ಬರ್ತಾ ಹೋಗುತ್ತೆ. ಅದು ಆಚಮನ ಮೊದಲುಕೊಂಡು ಸ್ನಾನ ಸಂಧ್ಯಾ ಪೂಜಾ ಏನೇನು ಮಾಡುತ್ತಾ ಇರ್ತೇನೆ, ಅದರಲ್ಲಿ ಚೂರು 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 ಏನು ತಪ್ಪುಗಳು ಬರ್ತಾ ಇರುತ್ತೆ, ಅದು ಒಂದೊಂದು ಒಂದೊಂದು ಸಾವಿರಾರು ಜನ್ಮಗಳು ಕೊಡ್ತಾ ಬರುತ್ತೆ. ಯಾಕೆ ಇಷ್ಟೇ ಡಿಫರೆನ್ಸ್? ಸಂಕಲ್ಪದಲ್ಲಿ ವ್ಯತ್ಯಾಸ. ಏನು ಸಂಕಲ್ಪ ವ್ಯತ್ಯಾಸ? ಇದು ಬೇಕು ಅಂದ್ರ ಮುಗೀತು ಅಂತ. ಅದಕ್ಕೆ ಶೇಷದಾಸರೊಂದು ಹೇಳುತ್ತಾರೆ, ಪ್ರವೃತ್ತ ನಿವೃತ್ತ ಅಭಿಧಾನಭಿಕರ್ಮ ದ್ವಿವಿಧವಾಗಿ ಉಂಟು ತಿಳಿವುದು ಚೆನ್ನಾಗಿ. ಪ್ರವೃತ್ತಿ ಕರ್ಮವನ್ನು ಸ್ವಪ್ನವಿ ಕಾಮಿಸದೆ, ಈ ಪ್ರವೃತ್ತ ಕರ್ಮವನ್ನ ಕನಸಿನಲ್ಲೂ ಕೂಡ ಬೇಡಬೇಡ್ರಪ್ಪ. ಯಾಕೆ ಅಂತೀರಾ? ಒಂದು ಮಾಡ್ಲಿಕ್ಕೆ ಹೋದರೆ ಸಾವಿರಾರು ಭೂತಗಳು ಹುಟ್ಟಿದಂತೆ ನಮ್ಮ ಮೇಲೆ ಪ್ರಯೋಗ ಆಗಿ, ಒಂದು ಆಚರಣೆ ಮಾಡ್ಲಿಕ್ಕೆ ಹೋದರೆ ನಾನಾ ನೀಚ ಜನ್ಮಗಳು ಬಂದ್ಬಿಡುತ್ತೆ. ಚೂರು ತಪ್ಪಿದ್ರೂ ಸಾಕು, ಯಾಕೆ? ದೇವರನ್ನ ಬಿಟ್ಟು ಬೇರೊಂದು ಬಯಸಿದ್ದರಿಂದ. ಇಲ್ಲಿ ಎಲ್ಲಿ ಆಗ್ತಾ ಇದೆ ಅಂದ್ರೆ, ಈ ಬಯಸೋದು ನಮ್ಮಲ್ಲಿ ಯಾಕೆ ಬರ್ತಾ ಇದೆ? ಬೇಡಿದರೆ ದೇವ ಕೊಡತಾನೆ ಎಂಬ ತಪ್ಪು ತಿಳುವಳಿಕೆ ಇದ್ದದ್ದರಿಂದ. ಸ್ವಾಮಿ ನಾವು ಬೇಡಿದ್ರು ಬೇಡದಿದ್ರು ಕೊಟ್ಟೇ ಕೊಡತಾನೆ ಎಂಬ ಎಚ್ಚರ ಇದ್ರೆ, ಎಷ್ಟು ಬೇಡಿದ್ರೂ ಕೂಡ ಎಷ್ಟು ಸೀಮಿತ ಮಾಡಿರ್ತಾನೋ ಅದಕ್ಕೆ ಜಾಸ್ತಿ ಕೊಡೋದೇ ಇಲ್ಲ ಎಂಬುದು ಗೊತ್ತಾದರೆ, ನಾವು ದೇವರನ್ನ ಇನ್ಯಾವುದೂ ಬೇಡಿ ಯಾವ ಕರ್ಮಾನುಷ್ಠಾನ ಮಾಡಲ್ಲ. ಆದ್ದರಿಂದ ರಾಯರ ಸನ್ನಿಧಾನದಲ್ಲಿ ಸಾರೋದ್ಧಾರ ಕೇಳ್ತಾ ಇದ್ದೀರಲ್ಲ, ಕೇಳಿದ್ದಕ್ಕೆ ಚೂರಾದರೂ ಪ್ರಯೋಜನ ಪಡ್ಕೋಬೇಕಲ್ಲ, ಏನ್ ಮಾಡೋಣ? ನಾಳಿಂದ ಇವತ್ತಿಂದಲೇ, ಇನ್ನ ರಾತ್ರಿ ಊಟ ಇದೆಯಲ್ಲ, ಮಲಗೋದಿದೆ, ದೇವರ ನಾಮಸ್ಮರಣೆ ಇದೆ, ಇವತ್ತಿಂದಲೇ ಶುರು ಮಾಡೋಣ. ಮಾಡೋಣ ಅಂತೀರ? ಇಷ್ಟು ಮಾಡಿ. ಸ್ವಾಮಿ ಇನ್ನೇನು ಬೇಡಯ್ಯ, ನನಗೆ ನೀನೇ ಸಾಕು, ನೀನೇ ಬೇಕು, ನಿನ್ನಲ್ಲಿ ಭಕ್ತಿ ಬೇಕು, ನಿನ್ನನ್ನು ಸ್ಮರಿಸಲಿಕ್ಕೆ ಅಡ್ಡಿಯಾದ ಯಾವ ಸುಖವೂ ನನಗೆ ಬೇಡ, ಯಾವ ಸುಖ ಬೇಡುವಂತೆ ಮಾಡಬೇಡ ಅಂತ ಸಂಕಲ್ಪದಿಂದ ನಾಳಿಂದಲೇನೆ ಪ್ರತಿಯೊಂದು ಕರ್ಮ, ಇನ್ನೇನು ಹೆಚ್ಚು ಮಾಡಬೇಕಾಗಿಲ್ಲ, ನೀವು ಮಾಡುವ ಆಚಮನ ಸ್ನಾನ ಸಂಧ್ಯಾ ಏನೇನಿದೆ ಅದರಲ್ಲಿ ಹೆಗ್ಗಣ ಬರ್ತಾನೇ ಇರುತ್ತೆ. ಈ ಹೆಗ್ಗಣ ಇಲಿಯಲ್ಲಿ ಹೇಗೆ ಬರುತ್ತೆ ಹೇಳಿ? ನಿಧಾನಕ್ಕೆ ಬರಲ್ಲ, ಸರ್ರಂತ ಬರುತ್ತೆ, ನಾವು ನೋಡಿ ಹಿಡಿಯೋದ್ರೊಳಗೆ ಓಡಿಯೇ ಹೋಗುತ್ತವು, ಯಾವುದು ಸಿಗಲ್ಲ. ನಮ್ಮ ಆಲೋಚನೆಗಳು ಅಷ್ಟೇ, ನಾವೇನೋ ಇಷ್ಟು ಪ್ರವಚನ ಕೇಳಿ ಸ್ವಾಮಿ ಏನು ಬೇಡ ಅಂತ ಸಂಕಲ್ಪ ಮಾಡಿ ಕೊಡೋದ್ರೊಳಗೆ ಮೊಮ್ಮಗನ ಸೀಟೋ ಮಕ್ಕಳ ಆರೋಗ್ಯವೋ ಥಟ್ ಅಂತ ಬಂದ್ಬಿಡುತ್ತೆ ಮಧ್ಯೆ, ಅದನ್ನ ಕೋಲ್ ಹಿಡ್ಕೊಂಡು ಓಡಿಸ್ಬಿಡಬೇಕು ಬೇಡ ಅಂತ. ಆ ರೀತಿಯಲ್ಲಿ ಚೂರು ಬದಲಾವಣೆ ಬರಲಿ, ಮೊದಲೇ ಇದ್ರೆ ಸರಿ ನಮಸ್ಕಾರ, ಇಲ್ಲ ಚೂರು ಬದಲಾವಣೆ. ಸ್ವಾಮಿ ಇನ್ಯಾವ ಕಾರಣಕ್ಕೂ ಕೂಡ ಸಂಕಲ್ಪ ಒಂದೇ ಒಂದು, ಇನ್ಯಾವ ಸಂಕಲ್ಪ ಬೇಡ. ಹರೇ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ, ಶ್ರೀಹರಿವಾಯು ಗುರು ಪ್ರೀತ್ಯರ್ಥಂ ಅನುಗ್ರಹಾರ್ಥಂಚ. ಇಷ್ಟೇ ಸಂಕಲ್ಪ, ಇನ್ಯಾವುದು ಬೇಡ. ಅದು ಏನು ಧನ ಕನಕ ವಸ್ತು ಎಲ್ಲ ರೆಡ್ಡಿಂಗ್ಕಿಂತ ಬ್ಲಾಕ್ ಮಾಡಿಬಿಡಿ, ಯಾವುದು ಬೇಡ. ಸ್ವಾಮಿ ಕೊಟ್ಟೇ ಕೊಡ್ತಾನೆ, ಕೊಡೋದಿದ್ರೆ ಇಲ್ಲ ಬೇಡವೇ ಬೇಡ, ಅದು ಮೊದಲೇ ನಮ್ಮನ್ನು ಹಾಳು ಮಾಡುತ್ತಾ, ಇನ್ನಷ್ಟು ಯಾಕೆ ಬೇಡಬೇಕು? ಅದಕ್ಕೆ ಸ್ವಾಮಿ ನಿನ್ನ ನೆನಪು ಕೊಡು, ನಿನ್ನ ನೆನಪು ಕೊಡುವ ಗುರುಗಳನ್ನ ಕೊಡು, ಈ ಎರಡೂ ಬೇಕು ನಮಗೆ ಅಂತ ಒಂದು ಫಲ ಕೊಡಯ್ಯ ಅಂತ ಪ್ರತಿಯೊಂದು ಕರ್ಮಾನುಷ್ಠಾನ ಎಚ್ಚರಪೂರ್ವಕವಾಗಿ ಮಾಡಿದ್ದೇ ಆದರೆ ಭಗವಂತ ಪ್ರೀತನಾಗ್ತಾನೆ. ನಮಗೆ ಅರಣ್ಯಕಾಚಾರ್ಯರು ಸಾರೋದ್ಧಾರವನ್ನ ಕೊಟ್ಟಿದ್ದು ಅದನ್ನು ಕೇಳಿದ್ದು ಚೂರು ಜೀವನದಲ್ಲಿ ಅನುಷ್ಠಾನ ಮಾಡಿದ್ದು ಸಾರ್ಥಕ ಆಗುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 7 ಗಂಟೆಗೆ ಎಲ್ಲರೂ ಸೇರೋಣ.